ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ. ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಲೋಕದಲ್ಲಿ ನಡೆಯುವ ಕೊನೆ ಕಾಲದ ಸೂಚಕ ಕಾರ್ಯಗಳು. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಈ ದಿನದಲ್ಲಿ ನಾವು ಈ ಲೋಕದಲ್ಲಿ ನಡೆಯುವ ಕೊನೆ ಕಾಲದ ಸೂಚಕ ಕಾರ್ಯಗಳ ಬಗ್ಗೆ ನಾವು ನೋಡಲು ಹೋಗ್ತಕ್ಕಂಥವರಾಗಿದ್ದೇವೆ. ಯಾಕೆ ಎಂಬುದಾಗಿ ನಾವು ನೋಡುವುದಾದರೆ, ದೇವರ ವಾಕ್ಯದಲ್ಲಿ ಕೊನೆ ಕಾಲದಲ್ಲಿ ಅನೇಕ ಸೂಚಕ ಕಾರ್ಯಗಳು ಈ ಲೋಕದಲ್ಲಿ ನಡೆಯುವಂಥದ್ದಾಗಿದೆ. ಅದು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಕ್ರಮಬದ್ಧವಾಗಿ ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲೇ ನಡೆದಿದೆ. ಹಾಗಾದರೆ ಆತನ ಬರೋಣಕ್ಕೂ ಮೊದಲು ಯಾವ್ಯಾವ ಕಾರ್ಯಗಳು ನಿಜವಾಗಲೂ ನಮ್ಮ ಕಣ್ಣು ಮುಂದೆ ನಡೆದಿದೆ ಅನ್ನುವಂಥ ವಿಚಾರಗಳನ್ನು ನಾವು ಈ ದಿನದಲ್ಲಿ ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಅಪ್ಪ, ನಿನ್ನ ಕೃಪೆಯಿಂದ, ನಿನ್ನ ವರದಾನದಿಂದ ಈ ಲೋಕದಲ್ಲಿ ನಾವು ಇನ್ನೂ ಬದುಕುಳಿದಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯವನ್ನು ತೆಗೆದು ನಾವು ಧ್ಯಾನಿಸಲು ಹೋಗುವಾಗ ಪರಲೋಕದ ದೇವರು ನಿನ್ನ ಕೃಪೆಯನ್ನು ನಮ್ಮ ಮೇಲೆ ಸುರಿಸು ಸ್ವಾಮಿ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಈ ಒಂದು ಪ್ರವಾದನೆಯ ವಾಕ್ಯಗಳನ್ನು ಕೇಳುವುದರ ಮುಖಾಂತರವಾಗಿ ಯಾವ ರೀತಿಯಲ್ಲಿ ಪ್ರವಾದನೆ ವಾಕ್ಯಗಳು ನಮ್ಮ ಕಣ್ಣು ಮುಂದೆ ನೆರವೇರಿದೆ, ಕ್ರಿಸ್ತನ ಬರೋಣಕ್ಕೆ ನಾವು ಎಷ್ಟು ಹತ್ತಿರದಲ್ಲಿದ್ದೇವೆ ಎನ್ನುವಂಥ ವಿಚಾರವನ್ನು ನಮ್ಮ ಜೀವಿತದಲ್ಲಿ ಅರಿತುಕೊಂಡು ಅದರಂತೆ ನಾವು ನಡೆದು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಾಗ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಕಟಣೆ ಪುಸ್ತಕದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಮೂರನೇ ವಚನದಲ್ಲಿ ನಾವು ನೋಡುವುದಾದರೆ ಅಲ್ಲಿ ದೇವರು ಈ ರೀತಿಯಾಗಿ ಹೇಳುವಂಥವರಾಗಿದ್ದಾರೆ. ಏನೆಂದರೆ, ಈ ಪ್ರವಾದನೆ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂಥವರು ಧನ್ಯರು. ಅವು ನೆರವೇರುವ ಸಮಯ ಸಮೀಪವಾಗಿದೆ ಎಂಬುದಾಗಿ ದೇವರು ಪ್ರಕಟಣೆ ಪುಸ್ತಕದಲ್ಲಿ ಹೇಳುವಂಥದ್ದನ್ನು ನಾವು ಕೇಳುವಂಥವರಾಗಿದ್ದೇವೆ. ಆದರೆ ಇಲ್ಲಿ ಹೇಳುವಂಥ ವಿಚಾರವೇನೆಂದರೆ, ಈ ಪ್ರವಾದನೆಯನ್ನು ಓದುವಂಥವರು, ಈ ಪ್ರವಾದನೆ ವಾಕ್ಯಗಳನ್ನು ಕೇಳುವಂಥವರು, ಇದರಲ್ಲಿ ಬರೆದಿರತಕ್ಕಂಥ ಮಾತುಗಳನ್ನು ಕೈಗೊಂಡು ನಡೆಯುವಂಥವರು ಧನ್ಯರು. ಯಾಕೆ ಯಾಕೆ ಎಂಬುದಾಗಿ ನಾವು ನೋಡುವುದಾದರೆ, ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಅದಕ್ಕೋಸ್ಕರವೇ ದೇವರು ಈ ಪ್ರಕಟಣೆ ಪುಸ್ತಕ, ಇದು ಕೊನೆ ಕಾಲದ ಪುಸ್ತಕ, ಕೊನೆ ಕಾಲದ ಪುಸ್ತಕವಾದ ಕಾರಣದಿಂದಲೇ ಪ್ರಕಟಣೆ ಪುಸ್ತಕದ ಕೊನೆಯ ಅಧ್ಯಾಯದಲ್ಲಿ 22:10 ಮತ್ತೆ ದೇವರು ಈ ರೀತಿಯಾಗಿ ಹೇಳುವಂತವನಾಗಿದ್ದಾನೆ. ಈ ಪುಸ್ತಕದಲ್ಲಿ ಇರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಯಾಕೆಂದರೆ ಇವು ನೆರವೇರುವ ಸಮಯವು ಸಮೀಪವಾಗಿದೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಅಂದರೆ ಇದು ಗುಪ್ತವಾಗಿ ಇರ್ತಕ್ಕಂಥ ವಿಚಾರವಲ್ಲ, ಇದು ಎಲ್ಲರೂ ತಿಳಿದುಕೊಳ್ಳಬೇಕಾದಂತಹ ಒಂದು ವಿಚಾರವಾಗಿದೆ. ಅದಕ್ಕೋಸ್ಕರವೇ ದೇವರು ಇದು ನೆರವೇರುವ ಸಮಯ ಹತ್ತಿರವಾಗಿರುವುದರಿಂದ ಇದನ್ನು ಓದಿ ಅರ್ಥ ಮಾಡಿಕೊಳ್ಳಬೇಕು ಹೊರತು ಇದನ್ನು ಗುಪ್ತವಾಗಿ ಇಡಬಾರದು. ಯಾಕೆಂದರೆ ಇದು ನೆರವೇರುವ ಸಮಯ ಆದ ಕಾರಣದಿಂದಲೇ ಅಂದು ಈ ಪ್ರಕಟಣೆ ಪುಸ್ತಕವನ್ನು ಬರೆದಂತಹ ಯುವಾನನು ಸಹ ಯೇಸು ಸ್ವಾಮಿಯನ್ನು, ಸ್ವಾಮಿ ನೀವು ಬೇಗನೆ ಈ ಲೋಕಕ್ಕೆ ಬನ್ನಿ ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಆದರೆ ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ದೇವರ ವಾಕ್ಯದಲ್ಲಿ ತಿಳಿಸಿರ್ತಕ್ಕಂತಹ ಪ್ರವಾದನೆಗಳು ನೆರವೇರಿದೆಯಾ, ಆತನು ಈ ಲೋಕದಲ್ಲಿ ನೀಡಿದಂತಹ ಸೂಚಕ ಕಾರ್ಯಗಳು ನೆರವೇರಿದೆಯೇ ಎಂಬುದನ್ನು ನಾವು ಗಮನಿಸುವುದಾದರೆ, ಲೂಕನು ಬರೆದ ಪುಸ್ತಕ 12:54-56 ನಾವು ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಇದಲ್ಲದೆ ಆತನು ಜನರೆಲ್ಲರಿಗೂ ಹೇಳಿದ್ದೇನೆಂದರೆ, ಪಶ್ಚಿಮ ದಿಕ್ಕಿನಲ್ಲಿ ಮೋಡ ಹೇಳುವುದನ್ನು ನೀವು ನೋಡಿದ ಕೂಡಲೇ ಮಳೆ ಬರುತ್ತದೆ ಅನ್ನುತ್ತೀರಿ, ಹಾಗೆ ಆಗುತ್ತದೆ. ಕಪಟಿಗಳು, ನೀವು ಭೂಮಿ ಆಕಾಶಗಳ ಭಾವವನ್ನು ಶೋಧಿಸುವುದಕ್ಕೆ ನಿಮಗೆ ಗೊತ್ತಿರುವಲ್ಲಿ ಈ ಸಮಯವನ್ನು ಶೋಧಿಸುವುದಕ್ಕೆ ನಿಮಗೆ ಯಾಕೆ ಗೊತ್ತಾಗಲಿಲ್ಲ ಎಂಬುದಾಗಿ ದೇವರು ಹೇಳುವಂಥವರಾಗಿದ್ದಾರೆ. ಎಲ್ಲವನ್ನು ನೋಡಿ, ಮೋಡವನ್ನು ನೋಡಿ ಮಳೆ ಬರತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳ್ತೀರಾ? ಅಥವಾ ಗಾಳಿ ಬೀಸುವುದನ್ನು ನೋಡಿ ಸೆಕೆ ಕಾಲ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದೀರಾ? ಆದರೆ ಕಪಟಿಗಳೇ ಅಂತ ಹೇಳುವಾಗ ನಟನೆ ಮಾಡ್ತಕ್ಕಂಥವರಾಗಿದ್ದೀರಾ ನೀವು? ನನ್ನ ಎರಡನೇ ಬರೋಣದ ವಿಚಾರದಲ್ಲಿ ನಿಮಗೆ ತಿಳಿದುಕೊಂಡು ತಿಳಿಯದ ರೀತಿಯಲ್ಲಿ ನಟನೆ ಮಾಡ್ತಕ್ಕಂಥವರಾಗಿದ್ದೀರಾ? ಎಲ್ಲ ರೀತಿಯ ಸೂಚಕ ಕಾರ್ಯಗಳನ್ನು ಹರಿದುಕೊಂಡ ನೀವು ನಟನೆ ಮಾಡುವಂಥವರಾಗಿದ್ದೀರಾ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂಥವರಾಗಿದ್ದಾರೆ. ಆದರೆ ಆತನು ಎರಡನೇ ಸಾರಿ ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ಈ ಲೋಕದಲ್ಲಿ ಯಾವ ಯಾವ ಸೂಚಕ ಕಾರ್ಯಗಳು ಈ ಭೂಮಿಯಲ್ಲಿ ನಡೀತಕ್ಕಂಥದ್ದಾಗಿದೆ ಅಂದರೆ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಲೂಕನು ಬರೆದ ಪತ್ರಿಕೆ 21 ಅಧ್ಯಾಯ 25 ವಚನವನ್ನು ನಾವು ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸತಕ್ಕಂಥದ್ದಾಗಿದೆ. ಇದಲ್ಲದೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು. ಭೂಮಿಯ ಮೇಲೆ ಸಮುದ್ರದ ಮೇಲೆ ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು. ಇಲ್ಲಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ, ಕ್ರಿಸ್ತನು ಎರಡನೇ ಸಾರಿ ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಸೂಚಕ ಕಾರ್ಯ ಆಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ದೇವರು ಈ ಒಂದು ವಾಕ್ಯವನ್ನು ಒಂದು ಸಾರಿ ಅಲ್ಲ, ಎರಡು ಸಾರಿ ಅಲ್ಲ, ಇಡೀ ಸತ್ಯವೇದದಲ್ಲಿ ಸೂರ್ಯನಲ್ಲಿಯೂ ಚಂದ್ರನಲ್ಲಿಯೂ ನಕ್ಷತ್ರದಲ್ಲಿಯೂ ನಡೆಯುವಂತಹ ಸೂಚಕ ಕಾರ್ಯಗಳ ಬಗ್ಗೆ 7 ಸಾರಿ ತಿಳಿಸುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಸತ್ಯವೇದದಲ್ಲಿ ಒಂದು ಸಾರಿ ಹೇಳಿದರೆ ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ಆದರೆ ಇದೇ ವಿಷಯವನ್ನು ದೇವರು ಮತ್ತೆ ಮತ್ತೆ ನಮಗೆ ಹೇಳುವವರಾಗಿದ್ದಾರೆ ಎಂದರೆ ನಾವು ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕಲ್ಲವೇ? ಹೌದು ಪ್ರಿಯ ಕೇಳುಗರೆ, ಸತ್ಯವೇದದಲ್ಲಿ ಆತನ ಬರೋಣಕ್ಕಿಂತ ಮೊದಲು ಅನೇಕ ಸೂಚಕ ಕಾರ್ಯಗಳ ಬಗ್ಗೆ ತಿಳಿಸಲಾಗಿದೆ. ಅಂದರೆ ಭೂಕಂಪ, ಬರಗಾಲ, ಯುದ್ಧ, ಘೋರವ್ಯಾಧಿ, ರಾಜ್ಯಗಳ ನಡುವೆ ಯುದ್ಧಗಳು, ಇವೆಲ್ಲವೂ ಸಹ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿದೆ. ಆದರೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ನಡೆಯುವಂತಹ ಸೂಚಕ ಕಾರ್ಯಗಳ ಬಗ್ಗೆ ದೇವರು ಮತ್ತೆ ಮತ್ತೆ ಅಂದರೆ ಇಡೀ ಸತ್ಯವೇದದಲ್ಲಿ 7 ಸಾರಿ ನಾವು ನೋಡುವಂಥವರಾಗಿದ್ದೇವೆ. ಭೂಕಂಪದ ಬಗ್ಗೆ, ಘೋರವ್ಯಾಧಿ ಬಗ್ಗೆ, ಯುದ್ಧಗಳ ಬಗ್ಗೆ ಒಂದೇ ಒಂದು ಸಾರಿ ಮಾತ್ರ ಯೇಸು ಸ್ವಾಮಿ ಹೇಳುವಂಥವರಾಗಿದ್ದಾರೆ. ಆದರೆ ಈ ಒಂದು ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ನಡೆಯುವಂತಹ ಆ ಒಂದು ಸೂಚಕ ಕಾರ್ಯಗಳ ಬಗ್ಗೆ ಯೇಸು ಸ್ವಾಮಿಯು ಹಳೆ ಒಡಂಬಡಿಕೆಯಲ್ಲೂ ಸಹ ಮತ್ತೆ ಮತ್ತೆ ಹೇಳಿದಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಹೆಚ್ಚು ಕಡಿಮೆ 7 ಸಾರಿ ಹೇಳಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಮೊದಲನೇದಾಗಿ ನಾವು ಈಗಾಗಲೇ ನೋಡಿದ ಹಾಗೆ ಲೂಕನು ಬರೆದ ಸುವಾರ್ತೆ 21 ಅಧ್ಯಾಯ 25 ವಚನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನಂತರ ನೋಡುವಂಥದ್ದು ನಾವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಮತ್ತಾಯನು ಬರೆದ ಸುವಾರ್ತೆಯನ್ನು ಗಮನಿಸುವುದಾದರೆ ಮತ್ತಾಯನು ಬರೆದ ಸುವಾರ್ತೆ 24 ಅಧ್ಯಾಯ 29-30 ತನಕ ನಾವು ಓದುವುದಾದರೆ ದೇವರ ವಾಕ್ಯ ಹೀಗೆ ತಿಳಿಸತಕ್ಕಂಥದ್ದಾಗಿದೆ. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗುವನು, ಚಂದ್ರನು ಬೆಳಕು ಕೊಡದೇ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು, ಆಕಾಶದ ಶಕ್ತಿಗಳು ಕದಲುವವು, ಆಗಿಡಿದುಕೊಳ್ಳುವರು, ಮತ್ತು ಮನುಷ್ಯಕುಮಾರನು ಬಲದಿಂದಲೂ ಬಹುಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಇದು ಎರಡನೇ ಸಾರಿ ಯೇಸು ಸ್ವಾಮಿ ತನ್ನ ಸ್ವಂತ ಪ್ರವಾದನೆಯಲ್ಲಿ ಈ ವಾಕ್ಯವನ್ನು ಹೇಳಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಇದರಲ್ಲೂ ಸಹ ದೇವರು ಹೇಳುವಂತಹ ಮಾತೇನೆಂದರೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಆ ಒಂದು ಸೂಚಕ ಕಾರ್ಯ ನಡೆಯುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನಾನು ಹೇಳಿದೆ ಪ್ರಿಯ ಕೇಳುವರೆ, 7 ಸಾರಿ ಯೇಸು ಸ್ವಾಮಿ ಈ ವಿಚಾರವಾಗಿ ತಿಳಿಸಿದ್ದಾರೆ ಎಂಬುದಾಗಿ. ಈಗ 2ನೇ ಸಾರಿ ನಾವು ನೋಡಿದೆವು. 3ನೇ ಸಾರಿ ನಾವು ನೋಡಬೇಕಾದ್ರೆ ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 24-26 ತನಕ ಓದುವುದಾದರೆ, ಇದಲ್ಲದೆ ಆ ದಿನಗಳಲ್ಲಿ ಆ ಸಂಕಟ ತೀರಿದ ಮೇಲೆ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೇ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು, ಆಕಾಶದಲ್ಲಿರುವ ಶಕ್ತಿಗಳು ಕದಲುವವು, ಆಗ ಮನುಷ್ಯಕುಮಾರನು ಬಹುಬಲದಿಂದಲೂ ಮಹಿಮೆಯಿಂದಲೂ ಮೇಘಗಳಲ್ಲಿ ಬರುವುದನ್ನು ಕಾಣುವರು ಎಂಬುದಾಗಿ ಮತ್ತೆ ಯೇಸು ಸ್ವಾಮಿ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಇದೇ ಮಾತನ್ನು ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ನಡೆಯುವಂಥ ಸೂಚಕ ಕಾರ್ಯಗಳ ಬಗ್ಗೆ ತಿಳಿಸಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಪ್ರಿಯ ಕೇಳುಗರೆ ಹೇಳಿಲ್ಲ, ಹಳೆಯ ಒಡಂಬಡಿಕೆಯಲ್ಲೂ ಸಹ ಈ ಪ್ರವಾದನೆಗಳ ಬಗ್ಗೆ ತಿಳಿಸಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಇದನ್ನು ನಾವು ಎಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ ಅಂತಂದರೆ ಯೆಶಾಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 9-10 ತನಕ ನಾವು ನೋಡುವುದಾದರೆ 4ನೇ ಸಾರಿ ಸತ್ಯವೇದದಲ್ಲಿ ನಾವು ಓದ್ತಕ್ಕಂಥವರಾಗಿದ್ದೇವೆ. ಹೀಗೂ ಯಹೋವನ ದಿನವೂ ಬರುತ್ತಿದೆ, ಅದು ಭೂಮಿಯನ್ನು ಹಾಳು ಮಾಡಿ ಪಾಪಿಗಳನ್ನು ನಿರ್ಮೂಲಪಡಿಸುವುದಕ್ಕೆ ಆತನ ಕೋಪೋದ್ರೇಕದಿಂದಲೂ ತೀಕ್ಷ್ಣ ರೋಷದಿಂದಲೂ ಕ್ರೂರವಾಗುವುದು. ಆಕಾಶದ ತಾರೆಗಳು ನಕ್ಷತ್ರ ರಾಶಿಗಳು ಬೆಳಗುವವು, ಸೂರ್ಯನು ಮೂಡುತ್ತಲೇ ಕತ್ತಲಾಗುವನು, ಚಂದ್ರನು ಪ್ರಕಾಶಿಸುವನು ಎಂಬುದಾಗಿ ಯೆಶಾಯನು ತನ್ನ ಪ್ರವಾದನೆಯಲ್ಲಿ ನುಡಿದಿರತಕ್ಕಂಥದ್ದನ್ನು ಯೇಸು ಸ್ವಾಮಿ ಮತ್ತಾಯ ಮಾರ್ಕ ಲೂಕ ಬರೆದಂಥ ಸುವಾರ್ತೆ ಪುಸ್ತಕದಲ್ಲಿ ಪ್ರವಾದನೆಯಾಗಿ ತಿಳಿಸಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲದೆ 5ನೇ ಸಾರಿ ಯೋವೇಲಿನ ಪ್ರವಾದನೆ ಗ್ರಂಥದಲ್ಲಿ ಮತ್ತೆ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ನಡೀತಕ್ಕಂತಹ ಸೂಚಕ ಕಾರ್ಯಗಳ ಬಗ್ಗೆ ತಿಳಿಸಿರುವುದನ್ನು ನಾವು ಓದುವಂಥವರಾಗಿದ್ದೇವೆ. ಯಹೋವನ ಆಗಮನದ ಭಯಂಕರವಾದ ದಿನವು ಬರುವುದಕ್ಕೆ ಮುಂಚೆ ಭೂಮಿ ಆಕಾಶಗಳಲ್ಲಿ ರಕ್ತ, ಬೆಂಕಿ, ಧೂಮಸ್ತಂಭ ಈ ಉತ್ಪಾದನೆಗಳು ಉಂಟಾಗುವವು. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತದಂತಾಗುವನು ಇಲ್ಲೂ ಸಹ ಹೇಳಿರ್ತಕ್ಕಂಥದ್ದನ್ನು ನಾವು ಕೇಳುವಂತೇವರಾಗಿದ್ದೇವೆ. ಮತ್ತೆ ನಾವು ಯೋವೇಲನ ಪುಸ್ತಕದಲ್ಲಿ ಮತ್ತೊಂದು ಆವೃತ್ತಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯೋವೇಲ 2:10 ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಉಂಟಾಗುವಂತಹ ಸೂಚಕ ಕಾರ್ಯದ ಬಗ್ಗೆ ನಾವು ನೋಡುವಂತೇವರಾಗಿದ್ದೇವೆ. ಎಲ್ಲಕ್ಕಿಂತ ಹೆಚ್ಚಿನ ರೀತಿಯಾಗಿ ಕೊನೆಯ ಕಾಲದ ಪುಸ್ತಕ, ನಮ್ಮ ಕಾಲಕ್ಕೆ ಬೇಕಾದಂಥ ಪುಸ್ತಕ, ನಮ್ಮ ಕಾಲದಲ್ಲಿ ನಡೀತಕ್ಕಂತಹ ಒಂದು ಪ್ರವಾದನೆಗಳ ಬಗ್ಗೆ ತಿಳಿಸಿರ್ತಕ್ಕಂಥ ಪುಸ್ತಕ ಅದು ಪ್ರಕಟಣೆ ಪುಸ್ತಕ. ಪ್ರಕಟಣೆ ಪುಸ್ತಕ 12:17 ನಾವು ಓದುವುದಾದರೆ ಅಲ್ಲೂ ಸಹ ದೇವರು ಸ್ವತಃ ಈ ಪ್ರವಾದನೆಯನ್ನು ತಿಳಿಸಿರ್ತಕ್ಕಂಥದ್ದನ್ನು ನಾವು ನೋಡುವಂತೇವರಾಗಿದ್ದೇವೆ. ಪ್ರಕಟಣೆ ಪುಸ್ತಕದಲ್ಲಿ 7 ಸಭೆಗಳು, 7 ಮುದ್ರೆಗಳು, 7 ತುತ್ತೂರಿಗಳು, 7 ಉಪದ್ರವಗಳು, ಹೀಗೆ 7 ಅನ್ನುವಂಥ ವಿಚಾರದ ಬಗ್ಗೆ ಓದ್ತಕ್ಕಂಥವರಾಗಿದ್ದೇವೆ. 7 ಮುದ್ರೆಗಳನ್ನು ಹೊಡೆಯತಕ್ಕಂಥ ಸಂದರ್ಭದಲ್ಲಿ, ಅಂದರೆ 6ನೆಯ ಮುದ್ರೆಯ ಸಂದರ್ಭದಲ್ಲಿ ದೇವರು ಈ ಒಂದು ಪ್ರವಾದನೆ ಬಗ್ಗೆ, ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ನಡೀತಕ್ಕಂತಹ ಕಾರ್ಯದ ಬಗ್ಗೆ ತಿಳಿಸಿದ್ದಾರೆ. ಅದನ್ನು ನಾವು ನೋಡುವುದಾದರೆ ಪ್ರಕಟಣೆ 6:12 ಓದುವುದಾದರೆ, ಆತನು 6ನೇ ಮುದ್ರೆ ಹೊಡೆದನು. ಹೊಡೆದಾಗ ಮಹಾಭೂಕಂಪ ಉಂಟಾಯಿತು. ಸೂರ್ಯನು ಕರಿಕಂಬಳಿಯಂತೆ ಕಪ್ಪಾದನು. ಪೂರ್ಣ ಚಂದ್ರನು ರಕ್ತನಂತಾದನು. ಅತ್ತಿ ಮರವು ಬಿರುಗಾಳಿಯಿಂದ ಹಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಅದರ ಮುಂದಿನ ವಚನವನ್ನು ಗಮನಿಸುವುದಾದರೆ, ಆಕಾಶವು ಸುರುಳಿ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು. ಎಲ್ಲ ಬೆಟ್ಟಗಳು ದೀಪಗಳು ತಮ್ಮ ಸ್ಥಳಗಳಿಂದ ಚಲಿಸಿದವು. ಅಲ್ಲದೆ ಭೂರಾಜರುಗಳು, ಪ್ರಭುಗಳು, ರಾಷ್ಟ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲ ದಾಸರು, ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ತನ್ನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದಿದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದನು. ಪ್ರಿಯ ಕೇಳುಗರೆ, ನಾವು ಎಲ್ಲ ವಾಕ್ಯಗಳಲ್ಲಿಯೂ ಗಮನಿಸಬೇಕಾದಂಥ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ಈ ಎಲ್ಲ ವಾಕ್ಯಗಳಲ್ಲಿಯೂ 2ನೇ ಬರೋಣದ ಜೊತೆ ಹೊಂದಾಣಿಕೆ ಆಗಿರುವುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ಮಹಾದಿನದ ಬಗ್ಗೆಯೂ, ದೇವರ ಕೋಪದ ವಿಚಾರವಾಗಿಯೂ ತಿಳಿಸಿರ್ತಕ್ಕಂಥದ್ದನ್ನು ನಾವು ನೋಡುವಂತೇವರಾಗಿದ್ದೇವೆ. ಎಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳ ಬಗ್ಗೆ ಪ್ರವಾದನೆಯನ್ನು ತಿಳಿಸಲಾಗಿದೆಯೋ ಅಲ್ಲೆಲ್ಲವೂ ಸಹ ನಾವು ನೋಡುವಂತಹ ಒಂದು ಬಹು ಮುಖ್ಯವಾದಂಥ ವಿಚಾರವೇನೆಂದರೆ, ಯೇಸು ಸ್ವಾಮಿ 2ನೇ ಬರೋಣದ ಜೊತೆ ಹೊಂದಾಣಿಕೆ ಆಗಿರುವುದನ್ನು ನಾವು ನೋಡುವಂತೇವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಈ ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ಯಾವಾಗ ಸಂಭವಿಸತಕ್ಕಂಥದ್ದಾಗಿದೆ ಸೂಚಕ ಕಾರ್ಯಗಳು? ಅದಕ್ಕೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುವುದಾದರೆ ಯಾವ ಒಂದು ಸಂದರ್ಭದಲ್ಲಿ ಇದು ನಡೀತಕ್ಕಂಥದ್ದಾಗಿದೆ ಅಂದರೆ, ಮತ್ತಾಯನು ಬರೆದ ಸುವಾರ್ತೆ 24:29 ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆ ಸಂಕಟದ ದಿನಗಳು ತೀರಿದ ಕೂಡಲೇ, ಸೂರ್ಯನಲ್ಲಿಯೂ ಚಂದ್ರನಲ್ಲಿಯೂ ನಕ್ಷತ್ರದಲ್ಲಿಯೂ ಆ ಸೂಚಕ ಕಾರ್ಯಗಳು ನಡೆವಿರತಕ್ಕಂಥದ್ದಾಗಿದೆ. ಆ ಸಂಕಟದ ದಿನಗಳು ಅಂದರೆ ಯಾವ ಸಂಕಟದ ದಿನಗಳು? ಸತ್ಯವೇದದಲ್ಲಿ ಯಾವ ಸಂಕಟದ ದಿನಗಳು ಎಂಬುದಾಗಿ ನಾವು ನೋಡಬೇಕಾದರೆ, ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂತಹ ಒಂದು ವಿಚಾರ, ಅದು ಕತ್ತಲೆಯುಗ. ಕತ್ತಲೆಯುಗದ ಆರಂಭ ಕ್ರಿಸ್ತಶಕ 538 ಕ್ರಿಸ್ತಶಕ 1798 1260 ಅಥವಾ ಪ್ರವಾದನೆಯಲ್ಲಿ ವರ್ಷಗಳ ಆ ಒಂದು ಪ್ರವಾದನೆಯನ್ನು ನಾವು ನೋಡುವುದಾದರೆ, ಕಥೋಲಿಕ ಸಭೆ ಏನು ಮಾಡಿತು ಎಂಬುದಾಗಿ ನಾವು ನೋಡಬೇಕಾದರೆ, ಕ್ರಿಸ್ತನ ಹೆಸರನ್ನು ಹೇಳಿಕೊಂಡು ಕ್ರೈಸ್ತರನ್ನು ಹಿಂಸೆಪಡಿಸಿತು. ಕ್ರೈಸ್ತರು ಸತ್ಯವೇದವನ್ನು ಓದದ ರೀತಿಯಲ್ಲಿ ಮಾಡಿತು. ಅದಕ್ಕೆ ಇದನ್ನು ಕತ್ತಲೆಯುಗ ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ಪ್ರೊಟೆಸ್ಟೆಂಟ್ಗಳು ಈ ದೇಶದಲ್ಲಿ ಹುಟ್ಟಿಕೊಳ್ಳಲು ಕಾರಣವಾಯಿತು. ಅನೇಕರನ್ನು ರಕ್ತಸಾಕ್ಷಿಯಾಗಿ ಮರಣಕ್ಕೆ ಒಪ್ಪಿಸಿತು. ಅನೇಕರು ಈ ಒಂದು ಉಪದ್ರವವನ್ನು ತಾಳಲಾರದೆ ಮರಣಕ್ಕೆ ತುತ್ತಾದರನ್ನು ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, 1260 ಕಾಲ ಇದು ಅನೇಕ ಕ್ರೈಸ್ತರನ್ನು ನಾಶ ಮಾಡಿತು. ಕ್ರೈಸ್ತರು ಸತ್ಯವೇದವನ್ನು ಓದದ ರೀತಿಯಲ್ಲಿಯೂ, ಕ್ರೈಸ್ತರು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡದ ರೀತಿಯಲ್ಲಿಯೂ ಈ ಒಂದು ಕಾಲಘಟ್ಟದಲ್ಲಿ ಅನೇಕರನ್ನು ಹಿಂಸೆಗೆ ಒಳಪಡಿಸಿತು. ಅದಕ್ಕೋಸ್ಕರ ಇದನ್ನು ಕತ್ತಲೆ ಯುಗ ಎಂಬುದಾಗಿ ಕರೆಯುವಂಥವರಾಗಿದ್ದಾರೆ. ಇದು ಹೆಚ್ಚು ಕಡಿಮೆ 18ನೇ ಶತಮಾನದವರೆಗೂ ಸಹ ನಡೆಯಿತು. ಅಂದರೆ 1700 ಸಹ ಈ ಒಂದು ಘಟನೆಗಳು, ಹಿಂಸೆ ಕಾಲ ನಡೀತು. ಆ ನಂತರ ಈ ಒಂದು ಪ್ರವಾದನೆಗಳು ಒಂದರ ನಂತರ ಒಂದಾಗಿ ನಡೆದಿರುವಂತನ್ನ ನಾವು ಸತ್ಯವೇದದಲ್ಲಿ ನೋಡುವಂತವರಾಗಿದ್ದೇವೆ. ಸತ್ಯವೇದದಲ್ಲಿ ಹೇಳಿರ್ತಕ್ಕಂತಹ ಈ ಘಟನೆಯನ್ನ ಇತಿಹಾಸ ಅದಕ್ಕೆ ಒಂದು ಸಾಕ್ಷಿಯನ್ನು ನೀಡತಕ್ಕಂಥದ್ದಾಗಿದೆ. ಇತಿಹಾಸ ಈ ಒಂದು ಪ್ರವಾದನೆ ವಾಕ್ಯಗಳನ್ನು ಎತ್ತಿ ಹಿಡಿತಕ್ಕಂಥದ್ದಾಗಿದೆ. ಮೊದಲನೇದಾಗಿ ಭೂಕಂಪ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಭೂಮಿಯಲ್ಲಿ ನಡೀತಕ್ಕಂಥ ಒಂದು ಕಾರ್ಯ ಅದು ಭೂಕಂಪ. ಭೂಕಂಪ 18ನೇ ಶತಮಾನದಲ್ಲಿ ಕಾಣಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. 1755ನೇ ವರ್ಷದಲ್ಲಿ ಲೆಸ್ಬೇನ್ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಈ ಒಂದು ಮಹಾಭೂಕಂಪ ನಡೆಯಿತು. ನವೆಂಬರ್ 1, 1755ರಲ್ಲಿ ಈ ಭೂಕಂಪ ಆಲ್ ಸೈನ್ಸ್ ಅಂತಕ್ಕಂತಹ ಒಂದು ದಿನ, ಅದು ಶನಿವಾರ ಬಿದ್ದಿತ್ತು. ಆ ದಿನದಲ್ಲಿ ಲೆಸ್ಬೇನ್ ಅಂತಕ್ಕಂತಹ ಆ ಒಂದು ಸ್ಥಳದಲ್ಲಿ, ಯುರೋಪಿನಲ್ಲಿಯೂ ಅನೇಕ ಕಡೆಗಳಲ್ಲಿ ಈ ಒಂದು ಭೂಕಂಪದ ತೀವ್ರತೆ ಹೆಚ್ಚಾಗಿ ಅನೇಕ ಜನರು ಮರಣ ಹೊಂದಿದರು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅನಂತರ ನಡೀತಕ್ಕಂತಹ ಒಂದು ವಿಚಾರ ಏನೆಂದರೆ ಕಾರ್ಗತ್ತಲಿನ ದಿನ. ಕಾರ್ಗತ್ತಲಿನ ದಿನ ಅಂದರೆ ಭೂಕಂಪ ಆದ ನಂತರ ನಾವು ನೋಡ್ತಕ್ಕಂಥದ್ದು ಕತ್ತಲೆ, ಚಂದ್ರನು ಬರಲಿಲ್ಲ ಮತ್ತು ಸೂರ್ಯನು ಕತ್ತಲಾದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಂದರೆ ಕತ್ತಲೆಯ ದಿನ ಯಾವ ದಿನ ಎಂಬುದಾಗಿ ನಾವು ನೋಡಬೇಕಾದರೆ 1780ರಲ್ಲಿ ಶುಕ್ರವಾರ ಕತ್ತಲಾದ ದಿನ ಎಂಬುದಾಗಿ ನೀವು ಅದನ್ನು ಗೂಗಲಲ್ಲಿ ಸಹ ಹುಡುಕಿದರೆ ಖಂಡಿತವಾಗಿ ಸಿಗ್ತಕ್ಕಂಥದ್ದಾಗಿದೆ. ಆ ದಿನದಲ್ಲಿ ಬೆಳಿಗ್ಗೆ ಸೂರ್ಯನು ಉದಯಿಸಿದನು, ಎಲ್ಲಾ ಪ್ರಾಣಿಗಳು ಪಕ್ಷಿಗಳು ಹೊರಗೋದವು. ಆದರೆ 10 ಗಂಟೆ ಅಷ್ಟೊತ್ತಲ್ಲಿ ಸೂರ್ಯ ಕತ್ತಲಾದನು. ಎಲ್ಲವೂ ಸಹ ಹಿಂದಕ್ಕೆ ಸಾಯಂಕಾಲದ ರೀತಿಯಲ್ಲಿ ಎಲ್ಲವೂ ಸಹ ಮನೆಗೆ ಹಿಂದಕ್ಕೆ ಬಂದಂತಹ ಒಂದು ದಿನ ಅದು ಕತ್ತಲೆಯಾದಂತಹ ದಿನ ಎಂಬುದಾಗಿ. ಅನಂತರ ನಾವು ನೋಡ್ತಕ್ಕಂಥದ್ದು ಚಂದ್ರನು ರಕ್ತದಂತಾದನು ಎಂಬುದಾಗಿ. ಪ್ರವಾದನೆಯಲ್ಲಿ ಮುಂದಿನ ಒಂದು ಸಂಭಾವನೆಯು ಚಂದ್ರನು ರಕ್ತದಂತಾದನು ಎಂಬುದಾಗಿ. ಕತ್ತಲಾದ ಆ ರಾತ್ರಿಯಲ್ಲಿ ಜನರು ಆಕಾಶದ ಕಡೆಗೆ ನೋಡಿದಾಗ ಚಂದ್ರನು ಕೆಂಪಾಗಿರುವುದನ್ನ ಕಂಡರು. ಇದನ್ನು 1780ರಲ್ಲಿ ಅದೇ ರಾತ್ರಿಯಲ್ಲಿ ಸೂರ್ಯನು ಕತ್ತಲಾದಂತಹ ಅದೇ ರಾತ್ರಿಯಲ್ಲಿ ಚಂದ್ರನು ರಕ್ತದಂತಾದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಂತರ ಈ ಪ್ರವಾದನೆಯಲ್ಲಿ ಆಕಾಶದಲ್ಲಿ ನಡೀತಕ್ಕಂತಹ ಮತ್ತೊಂದು ಘಟನೆ ಏನೆಂದರೆ ಅದು ಮುಂದಿನ ಒಂದು ಪ್ರವಾದನೆ, ನಕ್ಷತ್ರಗಳು ಉದುರುವುದು. ಇದು ಯಾವಾಗ ನಡೆಯುತ್ತೆ ಎಂಬುದಾಗಿ ನಾವು ನೋಡಬೇಕಾದರೆ 1833ರ ಬೆಳಗ್ಗಿನ ಜಾವದಲ್ಲಿ ನಕ್ಷತ್ರಗಳು, ಉಲ್ಕಗಳು ಉದುರುವುದನ್ನು ಸಂಯುಕ್ತ ಸಂಸ್ಥಾನದ ಜನರು ನೋಡಲು ಎದ್ದರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. 1 ಗಂಟೆಗೆ 1 ಲಕ್ಷದಿಂದ 2 ಲಕ್ಷದವರೆಗೆ ನಕ್ಷತ್ರಗಳು ಆಕಾಶದಿಂದ ಉದುರಿದೆವು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಸೂರ್ಯನಲ್ಲಿ, ಚಂದ್ರನಲ್ಲಿ, ನಕ್ಷತ್ರಗಳಲ್ಲಿ, ಭೂಕಂಪ ಇವೆಲ್ಲವೂ ಹೇಳಿದಂಥದ್ದು ಸರಿಯಾಗಿ ನೆರವೇರಿದೆ. ಭೂಮಿಯಲ್ಲಿ, ಸೂರ್ಯನಲ್ಲಿ, ಚಂದ್ರನಲ್ಲಿ, ನಕ್ಷತ್ರಗಳಲ್ಲಿ ಈ 4 ಕಾರ್ಯಗಳು ನಡೆದಿದೆ. ಈ 4 ಕಾರ್ಯ ಆದ ನಂತರ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಸುರುಳಿಯಾಗೆ ಈ ಒಂದು ಆಕಾಶ ಸುತ್ತಿಕೊಳ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಅದು 5ನೇ ಕಾರ್ಯ ಅಂದರೆ ಯೇಸು ಸ್ವಾಮಿಯ 2ನೇ ಬರೋಣ. 1833ರಲ್ಲಿ ಕೊನೆಯದಾಗಿ ನಕ್ಷತ್ರ ಉದುರಿತು. ಅದು ನಡೆದಂಥ ಘಟನೆಗೂ ಇವತ್ತು ನಾವು ಜೀವಿಸ್ತಕ್ಕಂಥ 2023ಕ್ಕೂ ಇರತಕ್ಕಂತಹ ಒಂದು ಸಂಭಾವನೆಯನ್ನು ನಾವು ಗಮನಿಸುವುದಾದರೆ ಹೆಚ್ಚು ಕಡಿಮೆ 140 ವರ್ಷಗಳಾಯಿತು. ಯಾಕೆ ಯೇಸು ಸ್ವಾಮಿ ಇನ್ನೂ ಬರದಿದ್ದಾರೆ? ಯಾಕೆಂದರೆ ನಾವು ನೋಡ್ತಕ್ಕಂಥರಾಗಿದ್ದೇವೆ. ದೇವರ ವಾಕ್ಯದಲ್ಲೂ ಸಹ ಪೇತ್ರನು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಕ್ಕಂಥನಾಗಿದ್ದಾನೆ. ಪೇತ್ರ 2 ಪೇತ್ರ 3ನೇ ಅಧ್ಯಾಯದಲ್ಲಿ ನಾವು ಓದುವುದಾದರೆ 9ನೇ ವಚನದಲ್ಲಿ ಬಹಳ ಚೆನ್ನಾಗಿ ಈ ರೀತಿಯಾಗಿ ಬರೀತಕ್ಕಂಥವನಾಗಿದ್ದಾನೆ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆ ಎಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವ ಆತನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿ ಉಳ್ಳವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಯಾಕೆ ಎಲ್ಲಾ ಪ್ರವಾದನೆಗಳು ನಮ್ಮ ಕಣ್ಣ ಮುಂದೆ ನಡೆದರೂ ಸಹ ಯೇಸು ಸ್ವಾಮಿ ಇನ್ನೂ ಬರದೆ ತಡ ಮಾಡುವಂಥವನಾಗಿದ್ದಾನೆ? ಯಾಕೆಂದರೆ ನಾನು ನೀನು ಇನ್ನೂ ಸಹ ಮನ ತಿರುಗಿಲ್ಲ. ಪ್ರಿಯರೇ, ನಾನು ಮತ್ತು ನೀವು ಮನ ತಿರುಗಬೇಕು ಎನ್ನುವುದಕ್ಕೋಸ್ಕರ ಆತನು ದೀರ್ಘಶಾಂತಿ ಉಳ್ಳವನಾಗಿದ್ದಾನೆ, ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸುವಂಥವನಾಗಿದ್ದಾನೆ. ಹಾಗಾಗಿ ದೇವರು, ನನ್ನ ಮಗಳೇ, ನನ್ನ ಮಗನೇ, ನಾನು ಅತಿ ಶೀಘ್ರದಲ್ಲಿ ಬರ್ತಕ್ಕಂಥವನಾಗಿದ್ದಾನೆ, ಮನ ತಿರುಗು ಎಂಬುದಾಗಿ ನಮ್ಮನ್ನು ಕೂಗಿ ಕರೆಯತಕ್ಕಂಥವರಾಗಿದ್ದಾರೆ. ನಾವು ಆತನು ಮಾತಿಗೆ ನಾವು ಕಿವಿ ಕೊಡ್ತಕ್ಕಂಥವರಾಗಿದ್ದೇವ? ಪ್ರವಾದನೆಗಳನ್ನು ನಮ್ಮ ಕಣ್ಣ ಮುಂದೆ ನಡೀತಕ್ಕಂತಹ ಪ್ರವಾದನೆಗಳನ್ನೆಲ್ಲ ನಾವು ನೋಡಿ ಮನ ತಿರುಗದೇ ಇದ್ದೇವ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕೋಸ್ಕರ ದೇವರು ಕರೀತಕ್ಕಂಥವರಾಗಿದ್ದಾರೆ. ನಾನು ಹೇಳಿದಂತಹ ಸೂಚಕ ಕಾರ್ಯಗಳೆಲ್ಲ ನೆರವೇರ್ತಾ ಇದೆ, ನಾನು ಈಗೋ ಬೇಗನೆ ಬರ್ತಕ್ಕಂಥವನಾಗಿದ್ದೇನೆ, ಮನ ತಿರುಗು ಮಗಳೇ, ಮನ ತಿರುಗು ಮಗನೇ ಎಂಬುದಾಗಿ. ಹೌದು, ಈ ಪ್ರವಾದನೆಗಳೆಲ್ಲ ನೆರವೇರಿದೆ, ನಾನು ಮನ ತಿರುಗಬೇಕು ಎಂಬುದಾಗಿ ನೀವು ನಿಮ್ಮ ಮನಸ್ಸಿನಲ್ಲಿ ಪರಿಶುದ್ಧಾತ್ಮನು ಮಾತನಾಡುವುದಾದರೆ ಆತನಿಗೆ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಟ್ಟು ಮನ ತಿರುಗಿ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಅಪ್ಪ ನೀನು ಹೇಳಿದಂತಹ ಎಲ್ಲ ಪ್ರವಾದನೆಗಳು ಸೂರ್ಯನಲ್ಲಿ, ಚಂದ್ರನಲ್ಲಿ, ನಕ್ಷತ್ರಗಳಲ್ಲಿ, ಆಕಾಶದ ಕಾಯಿಗಳಲ್ಲಿ ಎಲ್ಲ ಪ್ರವಾದನೆಗಳು, ಸೂಚಕ ಕಾರ್ಯಗಳು ನೀನು ಇದೋ ಬೇಗನೆ ಬರ್ತಕ್ಕಂಥ ದೇವರಾಗಿದ್ದೆ ಎಂಬುದಾಗಿ ಎತ್ತಿ ತೋರಿಸ್ತಕ್ಕಂಥದ್ದಾಗಿದೆ. ಹೌದು ಸ್ವಾಮಿ, ನಾವು ಮನ ತಿರುಗುವಾಗೆ ಸಹಾಯ ಮಾಡು. ನಮ್ಮ ಪಾಪಗಳು ನಿನಗೆ ಅರಕೆ ಇಟ್ಟು ಬಿಟ್ಟು ಬಿಟ್ಟು ಕ್ರಿಸ್ತನ ಬರೋಣ ಶೀಘ್ರವಾಗಿದೆ ಎಂಬುದಾಗಿ ನಿನ್ನ ಸುವಾರ್ತೆಯನ್ನು ಸಕಲ ಕುಲ ಭಾಷೆ ಜನಾಂಗದವರಿಗೆ ತಿಳಿಸಿ ನಿನ್ನ ಬರೋಣಕ್ಕೆ ನಾವು ಎದುರು ನೋಡ್ತಕ್ಕಂಥ ಮಕ್ಕಳಾಗಿಯೂ ಕಾದುಕೊಳ್ತಕ್ಕಂಥ ಮಕ್ಕಳಾಗಿರುವಾಗೆ ನಮಗೆ ಸಹಾಯ ಮಾಡು. ಕೇಳುಗರು ಹೃದಯದಲ್ಲಿ ಮಾತನಾಡು ಸ್ವಾಮಿ. ಆ ಮಕ್ಕಳು ಮನ ತಿರುಗಿ ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ನಮ್ಮ ತಂದೆ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.